ನಮಸ್ಕಾರ ಪ್ರೀತಿಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಕನ್ನಡ ಬಾನುಲಿ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಸುವಾರ್ತೆ ಸೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು 1800838332311ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು.
3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದುವತೈರದಲ್ಲಿರುವ ಸಭೆಯವರಿಗೆ, ನಾವು ಕಳೆದ ಸಂಚಿಕೆಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವ 7 ಸಭೆಗಳ ವಿಚಾರವಾಗಿ ನಾವು ಕಲಿತುಕೊಂಡು ಬರುವವರಾಗಿದ್ದೇವೆ. ಅದರಲ್ಲಿ ಈ ದಿನದಲ್ಲಿ 4ನೇ ಸಭೆ ದುವತೈರದಲ್ಲಿರುವ ಸಭೆಗೆ ಎಂಬುದಾಗಿ ನಾವು ಕಲಿಯುವವರಾಗಿದ್ದೇವೆ. ಈ ಒಂದು ಸಭೆಗೆ ದೇವರು ಹೇಳುವಂತಹ ವಿಚಾರವೇನು ಎಂಬುದನ್ನು ನಾವು ಸತ್ಯವೇದದಲ್ಲಿ ಓದುವೋಣ, ಓದಿ ತಿಳಿದುಕೊಳ್ಳೋಣ. ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 18ನೇ ವಚನದಲ್ಲಿ, ದುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾಗಿದ್ದವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪುರಿಸಬೇಕಾಗುತ್ತದೆ. ಅದೇನೆಂದರೆ, ಇಜಬೇಲ್ ಎಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆ ಮಾಡದೆ ಬಿಟ್ಟಿರುವುದೇ. ದೇವರ ಕಡೆಗೆ ತಿರುಗಿಕೊಳ್ಳದೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಹೀಗೋ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯವಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಆದರೆ ದುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧನೆಯೆಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆ ಅಪ್ಪನೆಯನ್ನು ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿ ಆಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ನಕ್ಷತ್ರವನ್ನು ಅವರಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಈ ಒಂದು ದುವತೈರ ಸಭೆಯ ವಿಚಾರವಾಗಿ ನಾವು ಮಾತನಾಡಬೇಕಾದರೆ, ಇದು ದೀರ್ಘವಾದಂತಹ ವಿಚಾರವನ್ನು ಹೇಳುವಂತಹ ಒಂದು ಸಭೆಯಾಗಿದೆ. ಈ ಒಂದು ಕಾಲಘಟ್ಟವು ಸಹ ಬಹಳ ದೀರ್ಘವಾದಂತಹ ಕಾಲಘಟ್ಟವಾಗಿದೆ. ಈ ಒಂದು ಸಭೆಯ ವಿವರಣವನ್ನು ನಾವು ನೋಡುವುದಾದರೆ, ಈ ಸಭೆಯ ಒಂದು ಪುಸ್ತಕದಲ್ಲಿ ಏಳು ಸಭೆಗಳಲ್ಲಿ ದುವತೈರ ಸಭೆ ನಾಲ್ಕನೇ ಸಭೆ ಆಗಿದ್ದು, ಈ ಸಭೆ ಮಧ್ಯಯುಗದಲ್ಲಿ ಆಡಳಿತ ಮಾಡಿದಂತಹ ಸಭೆಯಾಗಿದೆ. ದುವತೈರ ಅಂದರೆ ತ್ಯಾಗವನ್ನು ಸೂಚಿಸುವಂಥದ್ದಾಗಿದೆ. ಈ ಪಟ್ಟಣದಲ್ಲಿ ವ್ಯಾಪಾರ ಕೆಲಸ ಮಾಡುವವರ ಒಂದು ಸಂಘಟನೆ ಸ್ಥಾಪಿಸಲ್ಪಟ್ಟಿದ್ದು, ಈ ಒಂದು ಪಟ್ಟಣದಲ್ಲಿ ಅನೇಕ ವಿಧವಾದಂತಹ ವಾಣಿಜ್ಯ ಮಳಿಗೆಗಳನ್ನು ತೆರೆಯಲಾಗಿತ್ತು. ವಿವಿಧವಾದಂತಹ ಬಟ್ಟೆಗಳನ್ನು ತಯಾರಿ ಮಾಡುವಂತಹ ಮಳಿಗೆಗಳನ್ನು ಈ ಒಂದು ಪಟ್ಟಣದಲ್ಲಿ ಸ್ಥಾಪಿಸಲಾಯಿತು. ಈ ಪಟ್ಟಣಕ್ಕೆ ಎರಡು ಹಾದಿಗಳಿದ್ದವು. ಈ ಎರಡು ಹಾದಿಗಳು ಒಂದಕ್ಕೊಂದನ್ನು ಸಂಧಿಸುವ ರೀತಿಯಲ್ಲಿ ಇತ್ತು. ವಿಶೇಷವಾಗಿ ಈ ಪಟ್ಟಣದಲ್ಲಿ ತಾಮ್ರದ ಕುಲುಮೆ ಹೆಚ್ಚಾಗಿ ನಡೆಯುತ್ತಿತ್ತು. ಅದರ ಉತ್ಪಾದನೆ ಹೆಚ್ಚಿನ ರೀತಿಯಲ್ಲಿ ನಡೆಯುತ್ತಿದ್ದಂಥ ಒಂದು ಪಟ್ಟಣ ಇದಾಗಿತ್ತು. ವಿಶೇಷವಾಗಿ ಈ ಒಂದು ಪಟ್ಟಣದಲ್ಲಿ ವಿಧ ವಿಧವಾದಂತಹ ಬಣ್ಣಗಳ ಬಟ್ಟೆಯನ್ನು ತಯಾರಿಸುತ್ತಿದ್ದರು. ಅದಕ್ಕಾಗಿಯೇ ಅಪೊಸ್ತಲ ಕೃತ್ಯಗಳು 16:12-14 ತನಕ ನಾವು ನೋಡುವುದಾದರೆ, ಈ ಒಂದು ಅಧ್ಯಾಯದಲ್ಲಿ ಲಿಡಿಯಾ ಎಂಬ ಸ್ತ್ರೀ ಫಿಲಿಪಿಯಾದಲ್ಲಿ ಪೌಲನ ಸಂದೇಶವನ್ನು ಅಂಗೀಕರಿಸಿಕೊಂಡು ಮನ ತಿರುಗಿ ಆ ಸ್ತ್ರೀ ಧುಮ್ರವಸ್ತ್ರವನ್ನು ಮಾರುವವಳಾಗಿದ್ದಳು. ಆ ಸ್ತ್ರೀ ದುವತೈರ ಎಂಬ ಊರಿನವಳಾಗಿದ್ದಳು ಎಂಬುದಾಗಿ ಇಲ್ಲಿ ನಾವು ಓದುವಂತವರಾಗಿದ್ದೇವೆ. ಕ್ರಿಸ್ತನು ತನ್ನನ್ನು ತಾನು ಹೇಗೆ ಈ ಸಭೆಗೆ ಪರಿಚಯ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಕಟಣೆ ಪುಸ್ತಕ 2:18 ಓದಬೇಕಾದರೆ ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ: ಬೆಂಕಿಯ ಉರಿಯುವಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ ಎಂಬುದಾಗಿ ಈ ಒಂದು ದುವತೇರ ಸಭೆಯ ವಿಚಾರವಾಗಿ ದೇವರು ತನ್ನನ್ನು ತಾನು ಪರಿಚಯ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಉರಿಯುವಂತಿರುವ ಕಣ್ಣು, ತಾಮ್ರದಂತಿರುವ ಪಾದಗಳು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ, ದೇವರ ಒಂದು ಕೋಪಾಗ್ನಿಯನ್ನು, ದೇವರ ಒಂದು ನ್ಯಾಯ ತೀರ್ಪನ್ನು, ದೇವರ ಒಂದು ನ್ಯಾಯ ವಿಚಾರಣೆಯನ್ನು ಇದು ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ಈ ಸಭೆಯನ್ನು ಬಹಳ ಕಠಿಣವಾಗಿ, ತೀಕ್ಷ್ಣವಾಗಿ ನೋಡುವವರಾಗಿದ್ದಾರೆ. ಯಾಕೆಂದರೆ ಈ ಸಭೆಯ ಒಂದು ಕಾಲಘಟ್ಟವನ್ನು ನಾವು ಗಮನಿಸುವಾಗ, ಈ ಸಭೆಯ ಒಂದು ಕಾಲಘಟ್ಟ ಕ್ರಿಸ್ತ ಶಕ 538 ಕ್ರಿಸ್ತ ಶಕ 517 ನಾವು ಈಗಾಗಲೇ ಹಳೆಯ ಸಭೆಗಳನ್ನು ನಾವು ಗಮನಿಸಿದೆವು. ಸ್ಮರಣ ಸಭಾ, ಪಗ್ಗಮ ಸಭೆಯನ್ನು ನಾವು ಗಮನಿಸಿದೆವು. ಕ್ರಿಸ್ತ ಶಕ 300 ಕ್ರಿಸ್ತ ಶಕ 538 ಅನ್ಯ ರೋಮಿನ ಅರಸನಾದಂಥ ಕಾನ್ಸ್ಟೆಂಟಿನ್ ನೋಬಲ್, ಆಡಳಿತ ಮಾಡಿದನು. ಈ ಒಂದು ಸಮಯದಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಎರಡೂ ಸಹ ಒಟ್ಟಾಗಿ ಸೇರಿ ಆಡಳಿತ ಮಾಡುವಂಥದ್ದಾಗಿತ್ತು. ರೋಮ್ ತದನಂತರ ಬೇರೆ ರೂಪವನ್ನು ತಾಳಿಕೊಂಡು ಅನ್ನೆ ರೋಮ್, ವಿಗ್ರಹಾರಾಧಕ ರೋಮ್, ಅನೇಕ ಅಸತ್ಯಗಳನ್ನು ಸಭೆಗೆ ತೆಗೆದುಕೊಂಡು ಬಂತು. ಈ ಒಂದು ಸಮಯದಲ್ಲಿ ಧರ್ಮಭ್ರಷ್ಟತೆ ಹೆಚ್ಚಾಯಿತು. ನಾವು ನೋಡುವಂಥವರಾಗಿದ್ದೇವೆ, ಸೈತಾನನು ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಅನ್ನೆ ರೋಮನ್ನು, ವಿಗ್ರಹಾರಾಧಕ ರೋಮನ್ನು ಸತ್ಯವೇದ ಘಟಸರ್ಪಣಿಗೆ ಹೋಲಿಸಿದೆ. ಪ್ರಕಟಣೆ ಪುಸ್ತಕ 12 ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಘಟ ಸರ್ಪನು ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ಹೇಳಬೇಕಾದರೆ, ರೋಮ್ ತನ್ನ ಅಧಿಕಾರವನ್ನು ಪೋಪ್ ಮಾರ್ಗದ ರೋಮಿಗೆ, ಅನ್ನೆ ಮಾರ್ಗದ ರೋಮ್ ಪೋಪ್ ಮಾರ್ಗದ ಅಧಿಕಾರಕ್ಕೆ ಕೊಡ್ತಕ್ಕಂಥದ್ದಾಗಿದೆ. ಯಾವಾಗ? ಕ್ರಿಸ್ತ ಶಕ 538. ಹೇಗೆ ಹಿಂದೆ ಕಾನ್ಸ್ಟೆಂಟೈನ್ ರಾಜಕೀಯ ಧಾರ್ಮಿಕ ಎರಡು ಒಟ್ಟಾಗಿತ್ತೋ, ಈಗ ಪೋಪ್ ಮಾರ್ಗದ ಆ ಒಂದು ಸಭೆ ಕ್ರಿಸ್ತ ಶಕ 538 ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ಹಕ್ಕನ್ನು ಪಡೆದುಕೊಂಡು ಸಭೆಯನ್ನು ಆಡಳಿತ ಮಾಡತಕ್ಕಂತಹ ಈ ಒಂದು ಕಾಲಘಟ್ಟ. ಪ್ರಿಯ ಕೇಳುಗರೆ, ನಾವು ಪೋಪ್ ಮಾರ್ಗ ಅಥವಾ ಕಥೋಲಿಕರು ಎಂಬುದಾಗಿ ಹೇಳಬೇಕಾದರೆ, ಅಲ್ಲೂ ಸಹ ದೇವರ ಮಕ್ಕಳಿದ್ದಾರೆ, ಅಲ್ಲೂ ಸಹ ದೇವರ ಅನುಯಾಯಿಗಳಿದ್ದಾರೆ, ಕ್ರಿಸ್ತನನ್ನು ನಂಬಿಗಸ್ತರಾಗಿ ಆರಾಧಿಸುವಂಥ ಮಕ್ಕಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಸಹ ನಾವು ಸಭೆಯ ಬಗ್ಗೆ ಮಾತನಾಡುವುದಿಲ್ಲ. ಸಭೆಯಲ್ಲಿರತಕ್ಕಂತಹ ಸಿಸ್ಟಮ್, ಅಂದರೆ ವ್ಯವಸ್ಥೆಯ ಬಗ್ಗೆ ನಾವು ತಿಳಿಸುವಂಥವರಾಗಿದ್ದೇವೆ. ಸತ್ಯವೇದ ಆ ವ್ಯವಸ್ಥೆಯ ಬಗ್ಗೆ, ಅಲ್ಲಿರ್ತಕ್ಕಂಥ ತಪ್ಪಾದ ವ್ಯವಸ್ಥೆಯ ಬಗ್ಗೆ ಪ್ರವಾದನೆ ಮೂಲಕ ನಮಗೆ ತಿಳಿಸಿರ್ತಕ್ಕಂಥದ್ದನ್ನು ಆತ್ಮನು ನಮಗೆ ತಿಳಿಸಿಕೊಡುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ನೋವು ಬರುವಂಥ ವಿಚಾರಗಳು ಈ ಒಂದು ಕಾಲಘಟ್ಟದ ಸಂದರ್ಭದಲ್ಲಿ, ಈ ಒಂದು ಸಭೆ ವಿಚಾರವಾಗಿ ಪ್ರವಾದನೆ ಓದುವಂಥ ವಿಚಾರದಲ್ಲಿ ಇದ್ದರೆ, ನೀವು ನಿಮ್ಮ ಸತ್ಯವೇದಗಳನ್ನು ತೆಗೆದು ಅದರಲ್ಲಿ ನಾವು ಹೇಳುವಂಥ ವಿಚಾರ ಇದೆಯೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿ, ಅನಂತರ ಆತ್ಮನು ನಿಮ್ಮ ಸಂಗಡ ಮಾತನಾಡುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಇದು ದೇವರ ವಾಕ್ಯ. ದೇವರ ವಾಕ್ಯ ಸತ್ಯವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಸತ್ಯದ ಕಣ್ಣುಗಳಿಂದ ತೆರೆದು ಓದಿದಾಗ, ಹೀಗೆ ಈ ಒಂದು ಕಾಲಘಟ್ಟದಲ್ಲಿ ಅನ್ನೆ ರೋಮ್, ವಿಗ್ರಹಾರಾಧಕ ರೋಮ್, ಪೋಪ್ ರೋಮಿಗೆ ಒಂದು ಬಲವನ್ನು ಕೊಡ್ತಕ್ಕಂಥದ್ದಾಗಿದೆ. ಅನಂತರ ನಡೀತಕ್ಕಂತಹ ಒಂದು ಕೃತ್ಯಗಳ ಬಗ್ಗೆ ನಮಗೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರಕಟಣೆ ಪುಸ್ತಕ 2:19 ನಮಗೆ ಬಹಳ ಚೆನ್ನಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು ಎಂಬುದಾಗಿ ತಿಳಿಸುತ್ತದೆ. ಅಂದರೆ ಈ ಒಂದು ಕಾಲದಲ್ಲಿ ಅನೇಕ ಅಸತ್ಯಗಳು ಇದ್ದಾಗಲೂ ಸಹ ಅನೇಕರು ಸತ್ಯದಲ್ಲಿ ಜೀವಿಸುವಂಥವರಾಗಿದ್ದರು. ಆ ಒಂದು ಜನಗಳು ಯಾರು ಎಂಬುದಾಗಿ ನಾವು ನೋಡಬೇಕಾದರೆ, ವಾಲ್ಡೆನರು, ಆಲ್ಬೇನರು, ಇವರೆಲ್ಲರೂ ಸಹ ದೇವರ ಮೇಲಿನ ಪ್ರೀತಿಯಿಂದ ಅನೇಕ ಕಷ್ಟಗಳು ಬಂದಾಗಲೂ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ದೇವರಿಗಾಗಿ ಜೀವಿಸಿದಂಥ ಜನಾಂಗ ಇದು ಈ ಒಂದು ಕಾಲಘಟ್ಟದಲ್ಲಿ. ಆದರೆ ಈ ಸಮಯದಲ್ಲಿ ಮೊದಲು ಸತ್ಯದಲ್ಲಿದ್ದಂಥ ಸಭೆ ತನ್ನ ಸತ್ಯವನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಟ್ಟು ವಿಗ್ರಹಾರಾಧನೆಗಳಿಗೂ, ಸುಳ್ಳು ಬೋಧನೆಗಳಿಗೂ, ಧರ್ಮಭ್ರಷ್ಟತೆಗಳಿಗೂ ಒಳಗಾಯಿತು. ಅದಕ್ಕೆ ದೇವರು ಹೇಳುವಂಥವರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 2:19 ಮುಂದುವರಿದ ಭಾಗ, ಇದಲ್ಲದೆ ನಿನ್ನ ಕಡೆಯ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು ಎಂಬುದಾಗಿ ತಿಳಿಸುವಂಥವರಾಗಿದ್ದಾರೆ. ಅಂದರೆ ಮೊದಲು ಸ್ವಲ್ಪ ಸತ್ಯದಲ್ಲಾದರೂ ಇದ್ರು, ಈಗ ಸಂಪೂರ್ಣ ಸತ್ಯ ನಾಶವಾಗಿದೆ. ಅಂದರೆ ಸಭೆ ಕತ್ತಲೆ ಯುಗಕ್ಕೆ ಹೋಗಿದೆ. ಕತ್ತಲೆ ಯುಗ ಅಂದರೆ ಸತ್ಯವೇದ ಇಲ್ಲದೆ, ಜನಗಳಿಗೆ ಸತ್ಯ ಇಲ್ಲದೆ ಜನರು ಮೌಢರಾಗಿರತಕ್ಕಂಥದ್ದನ್ನು ಸೂಚಿಸುವಂಥದ್ದಾಗಿದೆ. ಯಾಕೆ? ಈ ಒಂದು ಕಾಲಘಟ್ಟದಲ್ಲಿ ನಡೆದಂಥ ವಿಚಾರ ಏನು ಎಂಬುದನ್ನು ಹಳೆಯ ಒಡಂಬಡಿಕೆಯ ಒಂದು ಸಂದೇಶವನ್ನು ತೆಗೆದುಕೊಂಡು ದೇವರು ನಮಗೆ ತಿಳಿಸುವಂಥವನಾಗಿದ್ದಾನೆ. ಅದು ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಕಟಣೆ ಪುಸ್ತಕ 2:20 ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ನಿನ್ನ ಮೇಲೆ ಒಂದು ತಪ್ಪೊರಿಸಬೇಕಿದೆ. ಅದೇನೆಂದರೆ, ಯೆಜೆಬೆಲ್ ಎಂಬ ಆ ಹೆಂಗಸು ತನ್ನನ್ನು ಪ್ರವಾದಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸುತ್ತಿರುವುದರಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿದ್ದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಯೆಜೆಬೆಲ್ ಎಂಬುದಾಗಿ ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ. ಈ ಸಭೆಯ ಕಾಲಘಟ್ಟದಲ್ಲಿ ಹೆಜೆಬೇಲ್ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ಯಾಕೆಂದರೆ ಹೆಜೆಬೇಲ್ ಹಳೆಯ ಒಡಂಬಡಿಕೆಯಲ್ಲಿ ಆಡಳಿತ ಮಾಡಿದಂತಹ ಆಹಾಬನ ಜೊತೆ ಆಡಳಿತ ಮಾಡಿದಂತಹ ಒಂದು ಸಂದರ್ಭವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆದರೆ ಇದು ಹೊಸ ಒಡಂಬಡಿಕೆ, ಕೊನೆ ಕಾಲಕ್ಕೆ ಸಂಬಂಧಪಟ್ಟಂಥ ವಿಚಾರ. ಹಾಗಾದರೆ ಹೆಜೆಬೇಲು ಎಷ್ಟೋ ವರ್ಷಗಳ ಹಿಂದೆ ಮರಣ ಹೊಂದಿದಳು. ಹಾಗಾದರೆ ಇಲ್ಲಿ ಹೆಜೆಬೇಲ ವಿಚಾರವನ್ನು ಮತ್ತೆ ದೇವರು ಮಾತನಾಡ್ತಕ್ಕಂಥವರಾಗಿದ್ದಾರೆ ಅಂದರೆ ಈ ಒಂದು ಕಾಲಘಟ್ಟದಲ್ಲಿ ಹೆಜೆಬೇಲ್ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೆಜೆಬೇಲ್ ಅಂದಾಗ ನಮಗೆಲ್ಲರಿಗೂ ಸಹ ಜ್ಞಾಪಕ ಬರುವಂತಹ ಒಂದು ವಿಚಾರ, ಒಂದು ಪ್ರವಾದಿ ಯಾರೆಂದರೆ ಎಲಿಯ ಪ್ರವಾದಿ. ಅದು ಸಹ ಕಾರ್ಬೇಲ್ ಬೆಟ್ಟದ ಮೇಲೆ ನಡೆದಂತಹ ಒಂದು ವಿಚಾರ. ಅದನ್ನು ನಾವು ಒಂದು ಅರಸುಗಳು 18 ಮತ್ತು 17 ಅಧ್ಯಾಯಗಳಲ್ಲಿ ನಾವು ಓದಬಹುದಾಗಿದೆ. ಎಂದರೆ ಪ್ರಕಟಣೆ ಪುಸ್ತಕದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ನಡೆದಂಥ ಘಟನೆಗಳನ್ನು ತೆಗೆದುಕೊಂಡು ಈ ಒಂದು ಕಾಲಘಟ್ಟಕ್ಕೆ ದೇವರು ಹೋಲಿಸಿ ಹೇಳುವಂಥವರಾಗಿದ್ದಾರೆ. ಇಸ್ರಾಯೇಲ್ ಅರಸನಾದಂತಹ ಆಹಾಬನು ಅನ್ಯ ದೇಶದ ವಿಗ್ರಹಾರಾಧನೆಗೆ ಅಂದರೆ ಬಾಳನನ್ನು ಆರಾಧಿಸುವಂಥ ರಾಣಿಯನ್ನು ಮದುವೆ ಮಾಡಿಕೊಂಡನು. ಅವಳು ಹೇಳಿದ ರೀತಿಯಲ್ಲಿ ಇಸ್ರಾಯೇಲ್ ಅರಸನು ಸಹ ಅವಳ ಕೈಗೊಂಬೆಯಾಗಿ ನಡೆದುಕೊಳ್ಳುವಂಥವನಾಗಿದ್ದಾನೆ. ಅದರ ಮೂಲಕವಾಗಿ ದೇವರ ಒಂದು ಬಲಿಪೀಠವನ್ನೆಲ್ಲ ಕೆಡವಿ ಬಾಳ್ ದೇವನಿಗೆ ಒಂದು ಬಲಿಪೀಠವನ್ನು ಕಟ್ಟುವಂಥವರಾಗಿದ್ದಾರೆ. ಇಸ್ರಾಯೇಲ್ ಜನರು ಎಲ್ಲರೂ ಸಹ ನಿಜ ಬಲಿಪೀಠವನ್ನು ತೆಗೆದುಹಾಕಿ ಬಾಳನಿಗೆ ಬಲಿಪೀಠವನ್ನು ಕಟ್ಟಿ ಈ ಒಂದು ಹೆಜೆಬೇಲ್ ಅಂತಕ್ಕಂತಹ ಈ ಒಂದು ರಾಣಿ ಆಹಾಬ ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ ಇಸ್ರಾಯೇಲ್ ಜನರನ್ನು ದುಷ್ಟತ್ವಕ್ಕೆ ನಡೆಸುವಂಥವರಾಗಿದ್ದಾರೆ, ಪಾಪಕ್ಕೆ ನಡೆಸುವಂಥವರಾಗಿದ್ದಾರೆ. ಆ ನಿಮಿತ್ತವಾಗಿ ದೇವರು 3 ವರ್ಷಗಳ ಕಾಲ ಹೆಚ್ಚು ಕಡಿಮೆ 3.5 ವರ್ಷಗಳ ಕಾಲ ಬರಗಾಲವನ್ನು ಇಸ್ರಾಯೇಲ್ ದೇಶಕ್ಕೆ ತೆಗೆದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಆ 3.5 ವರ್ಷಗಳ ನಂತರ ಎಲಿಯನು ಮತ್ತೆ ಆಹಾಬನಿಗೆ ಕಾಣಿಸಿಕೊಂಡು ಎದುರುಗೊಂಡು ಕಾರ್ಮೇಲ್ ಬೆಟ್ಟದಲ್ಲಿ ಯಾರು ನಿಜ ದೇವರು ಎಂದು ತೀರ್ಮಾನಿಸುವಂತೆ ಕರೆಯುವವನಾಗಿದ್ದಾನೆ, ಬಾಳನು ಅಥವಾ ಪರಲೋಕದ ದೇವರು ಯಾರು ನಿಜ ದೇವರು ಎಂಬುದನ್ನು ಕರೆಯುವಂಥವನಾಗಿದ್ದಾನೆ. ಈ ಒಂದು ಸಂದರ್ಭದಲ್ಲಿಯೇ ಸುಳ್ಳು ಪ್ರವಾದಿಗಳು 450 ಜನ, ಆದರೆ ಎಲಿಯ ಪ್ರವಾದಿ ಒಬ್ಬನೇ ನಿಜ ಪ್ರವಾದಿಯಾಗಿರ್ತಾನೆ. ಇಂತಹ ಸಂದರ್ಭದಲ್ಲಿ ಪರಲೋಕದಿಂದ ನಮ್ಮ ದೇವರು ಎಲಿಯನ ಪ್ರಾರ್ಥನೆಯನ್ನು ಕೇಳಿ ಅಲ್ಲಿ ಬೆಂಕಿಯನ್ನು ತರುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಆದರೆ ಇಲ್ಲಿ ಪ್ರಕಟಣೆ ಪುಸ್ತಕ ತಿಳಿಸುವಂತಹ ಇಜೆಬೇಲಳು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ 17ನೇ ಅಧ್ಯಾಯದಲ್ಲಿ ಇಜೆಬೇಲ್ ರಾಣಿ ಅಲ್ಲಿ ವ್ಯಭಿಚಾರಿ ರಾಣಿ ಬಗ್ಗೆ ತಿಳಿಸುವಂಥದಕ್ಕೆ ಹೋಲಿಕೆ ಮಾಡಲಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ಸ್ತ್ರೀ ಅನ್ನುವಂತಹ ವಿಚಾರವನ್ನು ಸತ್ಯವೇದದಲ್ಲಿ ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ ಅಂದರೆ ಸ್ತ್ರೀ ಅಂದರೆ ಸಭೆಗೆ ಹೋಲಿಸಲ್ಪಟ್ಟಿದೆ. ಆದರೆ ಇಲ್ಲಿ ಸತ್ಯವೇದದಲ್ಲಿ ಹೆಜೆಬೇಲ್ ಅಂದರೆ ಅವಳೊಬ್ಬ ಸ್ತ್ರೀ. ಎಂತಹ ಸ್ತ್ರೀ ಅವಳು? ಅವಳು ವ್ಯಭಿಚಾರಿಣಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಶುದ್ಧವಾದಂತಹ ಪರಿಶುದ್ಧವಾದಂಥ ಸ್ತ್ರೀ ಯೆರೂಸಲೇಮ್ ಪರಿಶುದ್ಧ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಬ್ಯಾಬಿಲೋನ್ ಅಂತಕ್ಕಂಥದ್ದು ಆ ಸ್ತ್ರೀ ಯೆಜೆಬೇಲನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ವ್ಯಭಿಚಾರವನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಅಂದರೆ ತಪ್ಪಾದ ಸಭೆ, ಧರ್ಮಭ್ರಷ್ಟತೆಯಿಂದ ಕೂಡಿರ್ತಕ್ಕಂಥ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಈ ಒಂದು ಕಾಲಘಟ್ಟದಲ್ಲಿ ಅಸತ್ಯವನ್ನು ಬೋಧಿಸಿ ಎಲ್ಲ ರೀತಿಯ ಅಸತ್ಯಗಳನ್ನು ಹೇಗೆ ಹೆಜೆಬೇಲಲು ಅಸತ್ಯವನ್ನು ಬೋಧಿಸಿ ಬಾಳನ ಬಲಿಪೀಠವನ್ನು ಕಟ್ಟಿ ಆರಾಧಿಸುವಾಗೆ ಎಲ್ಲರನ್ನ ಕರೆದಳು, ಅದೇ ರೀತಿಯಾಗಿ ಈ ಒಂದು ಕಾಲಘಟ್ಟದಲ್ಲಿ ಸಭೆ ಎಲ್ಲ ರೀತಿಯ ತಪ್ಪಾದ ಬೋಧನೆಗಳನ್ನು ಹೇಳುವುದರ ಮೂಲಕವಾಗಿ ಜನರನ್ನು ತಪ್ಪಾದ ಬೋಧನೆಗೆ ನಡೆಸಿದೆ. ಅದನ್ನು ಇತಿಹಾಸದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡಬೇಕಾದರೆ ಇಜೆಬೇಲಳು ತಪ್ಪಾದ ಬೋಧನೆಯನ್ನು ಜನರಿಗೆ ಬೋಧಿಸುತ್ತಿದ್ದಾಳೆ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಅದೇ ಒಂದು ಕಾಲಘಟ್ಟದಲ್ಲಿ ನಾವು ಗಮನಿಸುವುದಾದರೆ ಕ್ರಿಸ್ತ ಸಕ 538ರಿಂದ 1517ರವರೆಗೆ ಅನೇಕ ಸುಳ್ಳು ಬೋಧನೆಗಳು ಸಭೆಗೆ ಬಂದಿದೆ. ವಿಶೇಷವಾಗಿ ಪಾಪ ಸಮಾಪನೆ ಚೀಟಿಯನ್ನು ಎಲ್ಲರಿಗೂ ಹಂಚಿ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದರು. ಈ ಪೋಪ್ ಮಾರ್ಗದ ರೋಮನ್ ಸಭೆಯು ಈ ರೀತಿಯಾದಂಥ ತಪ್ಪಾದ ಬೋಧನೆಯನ್ನು ಈ ಒಂದು ಕಾಲಘಟ್ಟದಲ್ಲಿ ಶುರು ಮಾಡಿದ್ದರ ಬಗ್ಗೆ ಈ ಸತ್ಯವೇದ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಯೆಜೆಬೇಲ ರೀತಿಯಲ್ಲಿ ಎಲ್ಲ ಕ್ರೈಸ್ತ ಸಭೆಗೂ ತಪ್ಪಾದ ಬೋಧನೆಯನ್ನು ಬೋಧಿಸುವುದರ ಮೂಲಕ ಎಲ್ಲರನ್ನ ತನ್ನ ಕಡೆಗೆ ಸೆಳೆದುಕೊಂಡು ಎಲ್ಲರೂ ಸಹ ಆತನ ಮಾತನ್ನು ಕೇಳಬೇಕು, ಇಲ್ಲಾಂದರೆ ಹಿಂಸೆ ಪಡಿಸುವವರಾಗಿದ್ದರು. ಹೇಗೆ ಇಜೆಬೇಲು ಇಸ್ರಾಯೇಲರು ಬಾಳ್
ನಾ ಪ್ರವಾದಿಯನ್ನ ಆರಾಧಿಸದೆ ಹೋದ್ರೆ ಅವಳು ಹಿಂಸೆ ಪಡಿಸ್ತಕ್ಕಂಥವಳಾಗಿದ್ದಳು. ಅದೇ ರೀತಿಯಾಗಿ ಇಲ್ಲೇ ಹಿಜಬೇಳೆ ಅಂತಕ್ಕಂಥದ್ದು ಸಾಂಕೇತಿಕವಾಗಿ ಒಂದು ವ್ಯವಿಚಾರದ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ತಪ್ಪಾದ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಈ ಪಾಪ ಸಮಾಪನೆ ಚೀಟಿಯನ್ನು ಪಡೆದುಕೊಳ್ಳದೆ ಅವರು ಹೇಳಿದ ರೀತಿಯಲ್ಲಿ ಕೇಳದೆ ಹೋದರೆ ಅವರನ್ನು ಹಿಂಸೆ ಪಡಿಸಿ ಕೊಲ್ಲಲಾಗುತ್ತಿತ್ತು. ಅದೇ ರೀತಿಯಾಗಿ ಇಜಬೇಳಲು ಸಹ ಮಾಡುತ್ತಿದ್ದಳು. ಹಳೆಯ ಒಡಂಬಡಿಕೆಯಲ್ಲಿ ಇಜಬೇಳಲು, ಆಹಾಬ್ ರಾಜ, ಬಾಳ್ ಪ್ರವಾದಿಗಳು ಮೂರು ಜನ ಸೇರಿಕೊಂಡು ನಿಜ ಪ್ರವಾದಿಯಾದಂಥ ಎರಿಯನನ್ನು ನಾಶ ಮಾಡಲು ಪ್ರಯತ್ನಿಸಿದರು, ಅನೇಕ ಹಿಂಸೆಗಳನ್ನು ನೋಡಿದರು. ಅದೇ ರೀತಿಯಾಗಿ ಈ ಒಂದು ಕಾಲಘಟ್ಟದಲ್ಲಿ ರಾಜ, ಒಂದು ರಾಜ್ಯ ಮತ್ತು ಧಾರ್ಮಿಕ ಗುರುಗಳು ಸೇರಿಕೊಂಡು ನಿಜವಾಗಿ ಸತ್ಯಕ್ಕಾಗಿ ನಿಲ್ಲುವಂತಹ ಅನೇಕ ಜನರನ್ನು ಈ ಒಂದು ಪೋಪ್ ಮಾರ್ಗದ ರೋಮ್ ನಾಶ ಮಾಡಿತು ಎಂಬುದಾಗಿ ನಾವು ಓದುವಂಥವರಾಗಿದ್ದೇವೆ. ಆದರೆ ಅನೇಕರು ಸತ್ಯಕ್ಕೋಸ್ಕರ ನಿಂತರು, ಅವರೆಲ್ಲರೂ ಸಹ ಈ ಒಂದು ಜೀವಿಸ್ತಕ್ಕಂಥ ಪ್ರಾಂತ್ಯವನ್ನು ಬಿಟ್ಟು ಓಡಿ ಹೋದರು. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಎಲಿಯನು ಇಜಬೇಳಿಗೆ ಭಯಪಟ್ಟು ಅರಣ್ಯದಲ್ಲಿ ಮೂರುವರೆ ವರ್ಷಗಳ ಕಾಲ ಜೀವಿಸಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಸಭೆ ಸುಮಾರು 1260 ವರ್ಷಗಳ ಕಾಲ, ಸತ್ಯವೇದದಲ್ಲಿ ತಿಳಿಸುವಂತೆ ಈ ಕಾಲಘಟ್ಟದಲ್ಲಿ ಆಡಳಿತ ಮಾಡಿತು. ಇದು ಆರಂಭದ ಕಾಲಘಟ್ಟ, ಈ ದುವತೈರೆ ಸಭೆಯ ಒಂದು ಆರಂಭದ ಕಾಲಘಟ್ಟ. ಈ ಒಂದು ಸರ್ಮದಲ್ಲಿ ತನ್ನ ಅಧಿಕಾರವನ್ನು ಪಡೆದುಕೊಂಡು 538 ತನ್ನ ಅಧಿಕಾರವನ್ನು ಪಡೆದುಕೊಂಡು ಸಭೆಯನ್ನು ಹಿಂಸಿಸಲು ಆರಂಭಿಸಿತು. ಆದರೆ ಸಭೆ 1260 ವರ್ಷಗಳ ಕಾಲ ಅರಣ್ಯಕ್ಕೆ ಓಡಿ ಹೋಯಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಅರಣ್ಯಕ್ಕೆ ಓಡಿ ಹೋದಂತಹ ಆ ಒಂದು ನಿಜ ಭಕ್ತರು ಯಾರು ಎಂಬುದಾಗಿ ನಾವು ನುಡುಕುವುದಾದರೆ, ವಾಲ್ಡೇನರು, ಆಲ್ಬೇನರು, ಇವರು ಆಲ್ಫಾ ಪರ್ವತಗಳಿಗೆ ಓಡಿ ಹೋಗಿ ಅಡಗಿಕೊಂಡು ದೇವರ ವಾಕ್ಯಗಳನ್ನು ಕಲಿಯುವಂಥವರಾಗಿದ್ದರು, ಸತ್ಯವೇದಕ್ಕೆ ತಕ್ಕಂತೆ ಓದುವಂಥವರಾಗಿದ್ದರು. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಸ್ನಾನಿಕನಾದಂಥ ಯುವಾನನಿಗೆ ವಿರುದ್ಧವಾಗಿ ಮೂರು ಜನ ಬರ್ತಕ್ಕಂಥವರಾಗಿದ್ದಾರೆ. ಹೆರೋದ ರಾಜ, ಹೆರೋದಿಯಳು ಮತ್ತು ಅವಳ ಮಗಳು, ಮೂರು ಜನ ಸೇರಿಕೊಂಡು ನಿಜವಾದಂತಹ ದೇವರ ಸೇವಕನಾದಂಥ ಸ್ನಾನಿಕನಾದ ಯುವಾನ, ಅವನು ಹೆರೋದನ ಒಂದು ತಪ್ಪನ್ನು ಖಂಡಿಸಿದ ನಿಮಿತ್ತವಾಗಿ ಅವನನ್ನು ಕೊಲ್ಲುವಂಥವರಾಗಿದ್ದಾರೆ. ಇಲ್ಲೂ ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಎಲಿಯ ಎಜಬೇಳಲು ಮತ್ತು ಆಹಾಬನ ತಪ್ಪನ್ನ ಎತ್ತಿ ತೋರಿಸಿದ ನಿಮಿತ್ತವಾಗಿ ಕೊಲ್ಲುವಂತೆಯವರಾಗಿದ್ದಾರೆ. ಅದೇ ರೀತಿಯಾಗಿ ಕೊನೆಯ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಪೋಪ್ ಮಾರ್ಗ, ಮೃಗ, ಸುಳ್ಳು ಪ್ರವಾದಿ, ಘಟಸರ್ಪ ಸೇರಿಕೊಂಡು ದೇವರ ಮಕ್ಕಳನ್ನ ಕೊಲ್ಲಲು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ, ಯುದ್ಧ ಮಾಡಲಿಕ್ಕೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 12:17 ವಚನದಲ್ಲಿ ತಿಳಿಸುವಂತದಾಗಿದೆ. ಯಾರೆಲ್ಲ ದೇವರ ಆಜ್ಞೆಗಳನ್ನು ಕೈಗೊಂಡು ಯೇಸುವಿನ ವಿಷಯವಾಗಿ ಸಾಕ್ಷಿಯನ್ನು ಹೇಳುವವರಾಗಿದ್ದಾರೋ ಅವರನ್ನು ನಾಶ ಮಾಡಲು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಅದೇ ರೀತಿಯಾಗಿ ಒಂದು ಕಾಲಘಟ್ಟದಲ್ಲಿ ಈ ಪೋಪ್ ಮಾರ್ಗ ಧಾರ್ಮಿಕವಾಗಿಯೂ ರಾಜಕೀಯವಾಗಿಯೂ ತನ್ನ ಅಧಿಕಾರವನ್ನು ಇಟ್ಟುಕೊಂಡು ಅನೇಕ ನಿಜ ಭಕ್ತರನ್ನು ನಾಶ ಮಾಡಿದರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಯಜಬೇಳಲು ಹೇಗೆ ದೇವ ಜನರನ್ನು ನಾಶ ಮಾಡಿದಳೋ ಅದೇ ರೀತಿಯಾಗಿ ಈ ಒಂದು ಸಭೆಯು ಸಹ ಯಜಬೇಳರ ರೀತಿಯಲ್ಲಿಯೇ ನಾಶ ಮಾಡಿತು 1260 ವರ್ಷಗಳ ಕಾಲ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾಶ ಮಾಡುವುದು ಮಾತ್ರವಲ್ಲದೆ ತಪ್ಪಾದ ಬೋಧನೆಯನ್ನು ಸಭೆಗೆ ತಂದಿತು, ತಪ್ಪಾದ ಬೋಧನೆಯನ್ನು ಸಭೆಗೆ ಬೋಧಿಸಿದರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಂತರ ಪ್ರಕಟಣೆ ಪುಸ್ತಕ 2:22 ನಾವು ನೋಡುವುದಾದರೆ, ಆದರೆ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಎರಡು ಅರಸುಗಳು 4:16 ವಚನಗಳನ್ನು ನಾವು ಗಮನಿಸುವುದಾದರೆ, ಅಲ್ಲಿ ದೇವರು ಎಲಿಯನ ಮೂಲಕವಾಗಿ ಈ ರೀತಿಯಾಗಿ ಹೇಳುವಂಥವರಾಗಿದ್ದಾರೆ. ಆಹಾಜನು ತಾನು ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು. ಎಲಿಯನು ಹೀಗೆ ಮಾಡಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆಹಾಜನು ಯಾರು? ಆಹಾಜ ಆಹಾಬನ ಮಗನು. ಅವನು ತಂದೆಯ ಮಾಡಿದಂಥ ಕಾರ್ಯಗಳನ್ನು ತಾನು ಅನುಸರಿಸಿದನು. ಆ ನಿಮಿತ್ತವಾಗಿ ದೇವರು ಅವನಿಗೆ ಶಾಪವನ್ನು ಕೊಡುವಂಥವರಾಗಿದ್ದಾರೆ, ಈ ರೀತಿಯಾಗಿ ಹೇಳುವಂಥವರಾಗಿದ್ದಾರೆ. ಅವನು ಬೆಡ್ಡನ್ನು ಅಂದರೆ ಹಾಸಿಗೆಯನ್ನು ಬಿಟ್ಟು ಕೆಳಗೆ ಇಳಿಯುವುದಿಲ್ಲ ಎಂಬುದಾಗಿ, ಅದೇ ರೀತಿಯಾಗಿ ಮರಣ ಹೊಂದಿದನು ಎಂಬುದಾಗಿ. ಇದನ್ನು ನಾವು ಕೊನೆಯ ಒಂದು ಕಾಲಘಟ್ಟಕ್ಕೆ, ಈ ಒಂದು ದುವತೈರ ಸಭೆ ಕಾಲಘಟ್ಟಕ್ಕೆ ನಾವು ಹೋಲಿಸುವುದಾದರೆ, 1798 ನೆಪೋಲಿಯನ್ ದಂಡನಾಯಕನಾದಂಥ ಬರ್ತಿಯರ್ ಎಂಬುವಂಥವನು ಪೋಪನ್ನು ಸೆರೆ ಹಿಡಿದು ಅವನನ್ನು ಸೆರೆಗೆ ಹಾಕಿದರು. ಆ ಸೆರೆಗೆ ಹಾಕಿದಂತಹ ಆ ಒಂದು ಸಂದರ್ಭದಲ್ಲಿ ಆ ಪೋಪ್ ಹಾಸಿಗೆಯಲ್ಲೇ ಮರಣವನ್ನು ಹೊಂದಿದಂಥ ವಿಚಾರವನ್ನು ನಾವು ಈ ಪ್ರವಾದನೆಗೆ ಹೋಲಿಸಿ ನೋಡಬಹುದಾಗಿದೆ. ಯಾಕೆ? ಪಾಪದ ನಿಮಿತ್ತವಾಗಿ ಅವರು ಸಹ ಸುಳ್ಳಾದ ಬೋಧನೆಯನ್ನು ಸಭೆಗೆ ಪರಿಚಯಿಸಿದರು, ಅನೇಕ ವಿಧವಾದಂಥ ಪಾಪಗಳನ್ನು ಸಭೆಗೆ ತಂದರು. ಆ ನಿಮಿತ್ತವಾಗಿಯೇ ಈ ಒಂದು ಕಾರ್ಯವನ್ನು ನಾವು ನೋಡುವಂಥವರಾಗಿದ್ದೇವೆ. ನಂತರ ಪ್ರಕಟಣೆ ಪುಸ್ತಕ 2:23 ವಚನಗಳನ್ನು ನಾವು ಗಮನಿಸುವುದಾದರೆ, ಅವಳ ಕೃತ್ಯಗಳನ್ನು ಬಿಡದೆ ಹೋದರೆ ಅವಳ ಮಕ್ಕಳನ್ನು ಕೊಲ್ಲುವೆನು ಎಂಬುದಾಗಿ ದೇವರು ತಿಳಿಸುವಂತೆಯವರಾಗಿದ್ದಾರೆ. ಈ ಪ್ರವಾದನೆಯಲ್ಲಿ ಹೇಳಿರ್ತಕ್ಕಂಥ ವಾಕ್ಯ ಹಳೆ ಒಡಂಬಡಿಕೆಗೆ ಹೋಲಿಸಿ ನೋಡಿದರೆ ಎಷ್ಟು ನಿಜವಾಗಿಯೂ ನೆರವೇರಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯ ಕೇಳುಗರೆ, ನಿಮ್ಮ ಸತ್ಯವೇದವನ್ನು 2 ಅರಸುಗಳು 9:7-8 ವಚನವನ್ನು ಓದಬೇಕಾದರೆ ಅಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಹೇಗೆ ಆಹಾಬನ ಒಂದು ಮನೆಯವರನ್ನ ನಾಶ ಮಾಡಿದರು ಎಂಬುದಾಗಿ, ಅದೇ ರೀತಿಯಾಗಿ ಕೊನೆ ಕಾಲದಲ್ಲೂ ಸಹ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಬರ್ತಕ್ಕಂಥ ಜನಗಳನ್ನ ದೇವರು ನಾಶ ಮಾಡತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯಾರೆಲ್ಲ ಸತ್ಯವನ್ನ ತಿಳಿದುಕೊಂಡು ಸತ್ಯದಲ್ಲಿ ನಡೆಯುವುದಿಲ್ಲವೋ ಅದು ಪಾಪ ಎಂಬುದಾಗಿ ಯಾಕೋಬನ ಪುಸ್ತಕ 4:17 ವಚನದಲ್ಲಿ ನಾವು ನೋಡುವಂತೆಯವರಾಗಿದ್ದಾರೆ. ಆದರೆ ಯಾರು ಕೊನೆಯವರೆಗೂ ತಾಳಿಕೊಳ್ಳುವನೋ ಅವನು ಜೀವವನ್ನು ಹೊಂದತಕ್ಕಂಥವನಾಗಿದ್ದಾನೆ. ದೇವರು ಅವರಿಗೆ ಉದಯದ ನಕ್ಷತ್ರ ಎಂತಕ್ಕಂತಹ ಆ ಒಂದು ಬಿರುದನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಆ ಸತ್ಯವನ್ನು ದೇವರು ಅವರಿಗೆ ಕೊಡ್ತಕ್ಕಂಥವರಾಗಿದ್ದೇವೆ. ಕತ್ತಲೆ ಯುಗದಲ್ಲಿ ಅವರು ಬೆಳಕಾಗಿದ್ದರು ಎಂಬುದನ್ನು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸ್ತಕ್ಕಂಥ ಈ ಕಾಲಘಟ್ಟವು ಸಹ ಕತ್ತಲೆಯ ಕಾಲಘಟ್ಟವಾಗಿದೆ. ನೀವು ಬೆಳಕಾಗಿ ಜೀವಿಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ಈ ದೂತೆಯರ ಸಭೆಯ ವಿಚಾರವಾಗಿ ಹೇಗೆ ಕತ್ತಲೆ ಯುಗದಲ್ಲಿ ಬೆಳಕಾಗಿ ಜೀವಿಸಿದರು ದೇವರ ಮಕ್ಕಳು ಎಂಬುದನ್ನು ನಾವು ನೋಡಿದ್ದೇವೆ. ನಾವು ಜೀವಿಸ್ತಕ್ಕಂಥ ಈ ಕಾಲಘಟ್ಟವು ಸಹ ಕತ್ತಲೆ ಕಾಲಘಟ್ಟ, ಆದರೆ ನೀನು ಬೆಳಕಾಗಿದ್ದು ನಮ್ಮ ಮೇಲೆ ಬೆಳಕನ್ನು ಕೊಟ್ಟು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳೆಯುವಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-833-2231 ಈ ಸಂಖ್ಯೆಗೆ ಸಂಪರ್ಕಿಸಿ, ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.